ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ, ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವುದಾಗಿದೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ಅವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಹೇಳೋಣ.
ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ಅಮೆರಿಕ ದೇಶದ ಬಗ್ಗೆ ಪ್ರವಾದನೆ. ಪ್ರಿಯ ಆತ್ಮೀಯ ಕೇಳುಗರೆ, ಅಮೆರಿಕ ದೇಶದ ಬಗ್ಗೆ ಪ್ರವಾದನೆ ಅಂದ ತಕ್ಷಣ ನಿಮ್ಮ ಎಲ್ಲರಿಗೂ ಸಹ ಆಶ್ಚರ್ಯ ಆಗ್ತಕ್ಕಂಥದ್ದಾಗಿದೆ. ಹಾಗಾದರೆ ಸತ್ಯವೇದದಲ್ಲಿ ಅಮೆರಿಕದ ಬಗ್ಗೆ ಪ್ರವಾದನೆಯನ್ನು ನುಡಿದಿದೆಯಾ? ಹಾಗಾದರೆ ಅಮೆರಿಕದ ಬಗ್ಗೆ ಸತ್ಯವೇದ ಏನು ಹೇಳ್ತಕ್ಕಂಥದ್ದಾಗಿದೆ ಅನ್ನುವ ವಿಷಯವನ್ನು ನೀವು ತಿಳಿದುಕೊಳ್ಳಲು ಕುತೂಹಲದಿಂದ ಕಾಯ್ತಿದ್ದೀರಾ? ಬನ್ನಿ, ಇವತ್ತಿನ ದಿನದಲ್ಲಿ ನಾವು ಅಮೆರಿಕ ದೇಶದ ಬಗ್ಗೆ ಸತ್ಯವೇದ ಹೇಳುವಂಥ ಪ್ರವಾದನೆ ಏನು, ಎಲ್ಲಿ ಹೇಳಿದೆ, ಅದ ರೀತಿಯಲ್ಲಿ ಇವತ್ತಿಗೂ ಪ್ರವಾದನೆ ನೆರವೇರತಕ್ಕಂಥದ್ದಾಗಿದೆಯಾ ಅನ್ನುವಂಥ ವಿಚಾರವನ್ನು ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ, ನೀನು 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ನರಮನಸ್ಸನಾಗಿ ಬಂದು ಅನೇಕ ಪ್ರವಾದನೆಗಳನ್ನು ನೀನು ನಮಗೆ ತಿಳಿಯಪಡಿಸಿದ್ದೀಯ ಸ್ವಾಮಿ. ಅದೇ ರೀತಿಯಾಗಿ ನೀನು ಪರಲೋಕಕ್ಕೆ ಹೇರಿ ಹೋಗಿ ನಿನ್ನ ದಾಸನಾದಂತಹ ಯೋಹಾನನ ಮುಖಾಂತರವಾಗಿ ಪ್ರಕಟಣೆ ಪುಸ್ತಕದಲ್ಲಿ ಕೊನೆಯ ಕಾಲಕ್ಕೆ ಬೇಕಾದಂತಹ ಅನೇಕ ಪ್ರವಾದನೆಗಳನ್ನು ನೀನು ನಮಗೆ ಕೊಟ್ಟಿದ್ದೀಯ ಸ್ವಾಮಿ. ಅದರಲ್ಲಿ ಅಮೆರಿಕ ದೇಶದ ಬಗ್ಗೆ ನೀನು ತಿಳಿಸಿರ್ತಕ್ಕಂತಹ ಪ್ರವಾದನೆ ಏನು, ಅದು ಕೊನೆ ಕಾಲದಲ್ಲಿ ಯಾವ ರೀತಿಯಲ್ಲಿ ನಡೆದುಕೊಳ್ತಕ್ಕಂಥದ್ದಾಗಿದೆ, ಈ ವಿಚಾರವನ್ನು ನಾವು ಈ ದಿನದಲ್ಲಿ ಧ್ಯಾನಿಸಲು ಹೋಗುವಾಗ ಸ್ವಾಮಿ, ಈ ಒಂದು ಸತ್ಯವನ್ನು ಕೇಳುವಂಥ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು. ನಾವು ಜೀವಿಸ್ತಕ್ಕಂಥದ್ದು ನಿಜವಾಗಲೂ ಕೊನೆ ದಿನ ಎಂಬುದನ್ನು ಅವರು ಅರಿತುಕೊಂಡು ಮನ ತಿರುಗಿ ಬರುವಾಗೆ ನೀ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಅಮೆರಿಕ ದೇಶದ ಬಗ್ಗೆ ಪ್ರವಾದನೆ ಎಲ್ಲಿ ಹೇಳಿದೆ ಎಂಬುದಾಗಿ ನೀವು ಕೇಳಬಹುದು. ಪ್ರಿಯ ಕೇಳುಗರೆ, ನಿಮ್ಮ ಸತ್ಯವೇದವನ್ನು ಪ್ರಕಟಣೆ ಪುಸ್ತಕ 13:11 ವಚನದ ಕಡೆಗೆ ಬರಬೇಕೆಂಬುದಾಗಿ ತಮ್ಮಲ್ಲಿ ಕೇಳಿಕೊಳ್ಳುವನಾಗಿದ್ದೇನೆ. ಪ್ರಕಟಣೆ ಪುಸ್ತಕ 13:11 ವಚನ ಈ ರೀತಿಯಾಗಿ ಹೇಳ್ತಕ್ಕಂಥದ್ದಾಗಿದೆ. ಮತ್ತೊಂದು ಮೃಗವು ಭೂಮಿಯೊಳಗಿಂದ ಬರುವುದನ್ನು ಕಂಡೆನು. ಅದಕ್ಕೆ ಟಗರಿನಂತೆ 2 ಕೊಂಬುಗಳಿದ್ದವು, ಘಟಸರ್ಪದಂತೆ ಮಾತನಾಡಿತು ಎಂಬುದಾಗಿ ಮೊದಲನೇ ವಚನದಲ್ಲಿಯೇ ನಾವು ನೋಡಬಹುದಾಗಿದೆ. ಕಳೆದ ಸಂಚಿಕೆಯಲ್ಲಿ ನಾವು ಪ್ರಕಟಣೆ ಪುಸ್ತಕ 13:11 ಮೊದಲನೆಯ ಮೃಗ, ಅದು ಸಮುದ್ರದಿಂದ ಏರಿ ಬರುವಂತಹ ಮೃಗವನ್ನು ನಾವು ನೋಡಿದೆವು. ಆ ಸಮುದ್ರದಿಂದ ಏರಿ ಬರತಕ್ಕಂಥ ಮೃಗ, ಅದಕ್ಕಿರ್ತಕ್ಕಂತಹ ಲಕ್ಷಣಗಳೇನು ಮತ್ತು ಅದು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಕೊನೆಯ ಕಾಲದಲ್ಲಿ ಈ 2ನೇ ಮೃಗದ ಜೊತೆಯಲ್ಲಿ ಸೇರಿ ಕಾರ್ಯವನ್ನು ಮಾಡ್ತಕ್ಕಂಥದ್ದಾಗಿದೆ ಅನ್ನುವಂಥ ವಿಚಾರವನ್ನು ನಾವು ಕಳೆದ ಸಂಚಿಕೆಯಲ್ಲಿ ಕಲಿತಿದ್ದೇವೆ. ಆ ಮೊದಲನೇ ಮೃಗ ಮರಣಕರವಾದಂತಹ ಗಾಯವನ್ನು ಹೊಂದಿದಂತಹ ಮೃಗ, ಆ ಮೃಗ ಯಾವುದೆಂದರೆ ಅದು ಕತ್ತೋಲಿಕ ಮಾರ್ಗವನ್ನು ಸೂಚಿಸುವಂಥ ಪೋಪನ್ನು ಅದು ಸೂಚಿಸ್ತಕ್ಕಂಥದ್ದಾಗಿದೆ. ಆದರೆ ಇವತ್ತಿನ ದಿನದಲ್ಲಿ ಅಮೆರಿಕ ಬಗ್ಗೆ ಸತ್ಯವೇದ ಏನು ಹೇಳ್ತಕ್ಕಂಥದ್ದಾಗಿದೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ಒಂದು ಮೃಗ ಅಂದರೆ ನಮಗೆಲ್ಲರಿಗೂ ಗೊತ್ತಿದೆ, ದಾನಿಯೇಲನ ಪುಸ್ತಕ 7:17 ವಚನದಲ್ಲಿ ತಿಳಿಸಲ್ಪಡುವಂತೆ ಮೃಗ ಅಂದರೆ ಒಂದು ರಾಜ್ಯವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅಂದರೆ ಯಾವುದೇ ಒಂದು ರಾಜ್ಯದಲ್ಲಿ ರಾಜ್ಯ ಇದ್ದರೆ ರಾಜನಾಗಲಿಕ್ಕೆ ಸಾಧ್ಯ, ರಾಜ್ಯ ಇಲ್ಲದೆ ಅವನು ಬರೀ ರಾಜನಾಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ರಾಜ್ಯ ರಾಜನನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಅಂದರೆ ಆ ರಾಜ್ಯವನ್ನು ಆಡಳಿತ ನಡೆಸತಕ್ಕಂತಹ ರಾಜನನ್ನು ಸೂಚಿಸುವಂಥದ್ದಾಗಿದೆ. ಆದರೆ ಇಲ್ಲಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸುವಂಥದ್ದು ಈ ಒಂದು ಮೃಗ ಬರುವಂತಹ ಒಂದು ವಿಚಾರವನ್ನು ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಯಾವ ಒಂದು ಕಾಲಘಟ್ಟದಲ್ಲಿ ಈ ಭೂಮಿಯೊಳಗಿನಿಂದ ಈ ಮೃಗ ಬರ್ತಕ್ಕಂಥದ್ದಾಗಿದೆ ಅಂದರೆ ದೇವರ ವಾಕ್ಯದಲ್ಲಿ ಅದಕ್ಕಿಂತ ಹಿಂದಿನ ವಚನ ನಾವು ನೋಡಬೇಕು. ಅದಕ್ಕಿಂತ ಹಿಂದಿನ ವಚನ ಅಂದರೆ ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದಂತಹ ಆ ಮೃಗದ ಅಂತ್ಯವನ್ನು ನಾವು ಗಮನಿಸಬೇಕು. ಆ ಮೃಗದ ಅಂತ್ಯವನ್ನು ಗಮನಿಸಿದ ನಂತರ ದೇವರು ಪದ್ಮೋಸ್ ದ್ವೀಪದಲ್ಲಿ ಇರತಕ್ಕಂತಹ ಯೋಹಾನನಿಗೆ ಮತ್ತೊಂದು ದರ್ಶನವನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ಆ ಮೃಗದ ಅಂತ್ಯ ಯಾವಾಗ, ಅದು ಮರಣಕರ ಗಾಯವನ್ನು ಯಾವಾಗ ಹೊಂದಿತು ಎಂಬುದನ್ನು ನಾವು ಅರಿತುಕೊಂಡಾಗ ಮಾತ್ರ ಈ ಮೃಗದ ಆರಂಭ ಯಾವಾಗ ಎಂಬುದನ್ನು ನಾವು ತಿಳಿದುಕೊಳ್ಳಲು ಸಾಧ್ಯ. ಹಾಗಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 13:10 ವಚನವನ್ನು ನಾವು ನೋಡಬೇಕಾದರೆ ಸೆರೆ ಹಿಡಿಯುವವನು ತಾನೇ ಸೆರೆಗೆ ಹೋಗುವನು, ಕತ್ತಿಯಿಂದ ಕೊಲ್ಲುವವನು ಕತ್ತಿಯಿಂದಲೇ ಸಾಯಬೇಕು. ಅದರಲ್ಲಿ ದೇವರ ತಾಳ್ಮೆಯು ನಂಬಿಕೆಯು ತೋರು ಬರುತ್ತದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಇಲ್ಲಿ ದೇವರು ಹೇಳ್ತಕ್ಕಂತಹ ಅತಿ ಮುಖ್ಯವಾದಂತಹ ವಿಚಾರವೇನೆಂದರೆ, ಸೆರೆ ಹಿಡಿಯುವವನು ಸೆರೆಗೆ ಹೋಗಬೇಕು, ಕತ್ತಿಯನ್ನು ಹಿಡಿತಕ್ಕಂಥವನು ಕತ್ತಿಯಿಂದಲೇ ನಾಶವಾಗಬೇಕು ಎಂಬುದಾಗಿ. ಮೊದಲನೇ ಮೃಗ ಅದು ಯಾವ ರೀತಿಯಲ್ಲಿ 1260 ವರ್ಷಗಳ ಕಾಲ, ಅಂದರೆ 42 ತಿಂಗಳು 3.5 ವರ್ಷ, ಒಂದು ದಿನಕ್ಕೆ ಒಂದು ವರ್ಷದಂತೆ ಅಂದಾಗ 1260 ವರ್ಷಗಳ ಕಾಲ, ಅಂದರೆ ಕ್ರಿಸ್ತ ಸಕ 538ರಿಂದ ಕ್ರಿಸ್ತ ಸಕ 1798ರವರೆಗೆ ಯಾವ ರೀತಿಯಲ್ಲಿ ಆ ಒಂದು ಕಥೋಲಿಕ ಮಾರ್ಗದ ಪೋಪ್ ಮಾರ್ಗದ ಆ ಒಂದು ಸಂಸ್ಥೆ ವ್ಯವಸ್ಥೆ ಯಾವ ರೀತಿಯಾಗಿ ಜನಗಳನ್ನ ನಾಶ ಮಾಡಿತು, ಅದು 1798ರಲ್ಲಿ ಸೆರೆಗೆ ಹೋಯಿತು. ಪೋಪ್ ಪಯಸ್ ಅಂತಕ್ಕಂಥವನನ್ನ ನೆಪೋಲಿಯನ್ ದಂಡನಾಯಕನಾದಂತಹ ಬರ್ತಿಯರ್ ತೆಗೆದುಕೊಂಡು ಹೋಗಿ ಅವನನ್ನ ಸೆರೆಯಲ್ಲಿ ಹಾಕ್ತಕ್ಕಂತಹ ಒಂದು ವರ್ಷ 1798. ಅದಕ್ಕೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಮರಣಕರ ಗಾಯ ಹೊಂದಿತು ಎಂಬುದಾಗಿ. ಈ ಮರಣಕರ ಗಾಯವನ್ನ ಹೊಂದಿದಂತಹ ವರ್ಷ 1798. ಆವಾಗ ಇದು ಕತ್ತಿಯಿಂದಲೇ ನಾಶವಾಗಿ ಹೋಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಅನಂತರ ಮತ್ತೊಂದು ಮೃಗ ಅದೇ ಒಂದು ಕಾಲಘಟ್ಟದಲ್ಲಿ 17ನೇ ಶತಮಾನದ ಒಂದು ಕಾಲಘಟ್ಟದಲ್ಲಿ ಬರ್ತಕ್ಕಂಥದ್ದಾಗಿದೆ. ಆ ಮೃಗ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆ ಮೃಗ ಯಾವುದೆಂದರೆ ಭೂಮಿ ಒಳಗಿಂದ ಬರ್ತಕ್ಕಂಥದ್ದಾಗಿದೆ, ಅದು ಸಮುದ್ರದಿಂದ ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡಿದೆವು. ಸಮುದ್ರ ಏನನ್ನ ಸೂಚಿಸ್ತಕ್ಕಂಥದ್ದಾಗಿದೆ, ಜನಸಮೂಹಗಳನ್ನ ಇರತಕ್ಕಂಥದ್ದನ್ನ ಎಂಬುದಾಗಿ ನಾವು ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯದಲ್ಲಿ ತಿಳಿಸಲ್ಪಡುವಾಗಿ ನಾವು ನೋಡಿದೆವು. ಆದರೆ ಈ ಮೃಗ ಭೂಮಿ ಒಳಗಿಂದ ಬರ್ತಕ್ಕಂಥದ್ದಾಗಿದೆ. ಭೂಮಿ ಒಳಗಿಂದ ಅಂದರೆ ವಿರಳವಾದಂತಹ ಜನಸಂಖ್ಯೆ ಇರತಕ್ಕಂಥ ಪ್ರದೇಶ, ಕಡಿಮೆ ಜನಸಂಖ್ಯೆ ಇರತಕ್ಕಂತಹ ಪ್ರದೇಶ, ಅಥವಾ ಜನಗಳೇ ಇಲ್ಲದೆ ಹೊಸದಾಗಿ ಅಲ್ಲಿ ಜನಗಳು ಬಂದು ಆರಂಭಿಸ್ತಕ್ಕಂತಹ ಒಂದು ಸ್ಥಳದಿಂದ ಈ ಒಂದು ರಾಜ್ಯ ಆರಂಭವಾಗ್ತಕ್ಕಂಥದ್ದಾಗಿದೆ. ಅಂದರೆ ದಾನಿಯೇಲನ ಪುಸ್ತಕದಲ್ಲಿ ತಿಳಿಸಲ್ಪಡುವಂತಹ ರೀತಿಯಲ್ಲಿ ಈ ಮೃಗ ಅಲ್ಲ, ಅವುಗಳು ಕ್ರೂರವಾದಂತಹ ಮೃಗ. ಆದರೆ ಈ ಮೃಗ ಸಾಧು ಮೃಗ, ಅದಕ್ಕೆ ದೇವರ ವಾಕ್ಯದಲ್ಲಿ ಟಗರು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನಮ್ಮ ಕನ್ನಡ ಸತ್ಯವೇದದಲ್ಲಿ ಟಗರು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ಆದರೆ ಆಂಗ್ಲ ಭಾಷೆಯಲ್ಲಿ ಲ್ಯಾಮ್ ಲೈಕ್ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಅಂದರೆ ಕುರಿಮರಿ ಹಂತೆ, ಕುರಿಮರಿ ಹಂತೆ ಇರತಕ್ಕಂತಹ ಮೃಗ. ಕುರಿಮರಿ ಅಂತಕ್ಕಂಥದ್ದು ಸಾಧು ಪ್ರಾಣಿ, ಎಲ್ಲರನ್ನ ಪ್ರೀತಿಸುವಂತಹ ಸಾಕು ಪ್ರಾಣಿ, ಮುಗ್ಧವಾದಂತಹ ಪ್ರಾಣಿ. ಈ ಮುಗ್ಧವಾದ ರೀತಿಯಲ್ಲಿಯೇ ಈ ಒಂದು ರಾಜ್ಯ ಬೆಳೆಯಿತು. ಹೇಗೆ 1798ರಲ್ಲಿ ಪತನ ಆದಂತಹ ಮೊದಲ ಮೃಗ, ಆ ನಂತರ ಈ ಮೃಗ ಏನಾಗ್ತಕ್ಕಂಥದ್ದಾಗಿದೆ ಅಂತಂದ್ರೆ ನಿಧಾನವಾಗಿ ಬರ್ತಕ್ಕಂಥದ್ದಾಗಿದೆ. ಅದನ್ನ ನಾವು ಸತ್ಯವೇದನ್ನ ಇತಿಹಾಸಕ್ಕೆ ಹೊಂದಾಣಿಕೆ ಮಾಡಿ ನೋಡಿದರೆ 1776ರಲ್ಲಿ ಅಮೇರಿಕ ಸ್ವತಂತ್ರವನ್ನ ಘೋಷಿಸಿಕೊಳ್ತಕ್ಕಂಥದ್ದಾಗಿದೆ. ಅದೇ ಒಂದು ಕಾಲಘಟ್ಟದಲ್ಲಿ 1787ರಲ್ಲಿ ಅಮೇರಿಕ ತನ್ನದೇ ಆದಂತಹ ಸಂವಿಧಾನವನ್ನ ರಚಿಸಿಕೊಳ್ತಕ್ಕಂಥದ್ದಾಗಿದೆ. ಅದೇ ಒಂದು ಕಾಲಘಟ್ಟ 1789ರಲ್ಲಿ ಅಮೇರಿಕ ಬಿಲ್ ಆಫ್ ರೈಟ್ಸ್ ಅಂತ ಹೇಳ್ತಕ್ಕಂತಹ ಹಕ್ಕು ಮಸೂದೆಯನ್ನ ಅದು ಸ್ಥಾಪನೆ ಮಾಡಿಕೊಳ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಆ ಮೃಗ ಯಾವಾಗ ಮರಣಕರ ಗಾಯವನ್ನು ಹೊಂದತಕ್ಕಂಥದ್ದಾಗಿದೆ, ಅದೇ 17ನೇ ಶತಮಾನದಲ್ಲಿ ಮತ್ತೊಂದು ಹೊಸ ರಾಜ್ಯ ಉಗಮವಾಗ್ತಕ್ಕಂಥದ್ದಾಗಿದೆ. ಈ ಹೊಸ ರಾಜ್ಯ ಯಾವ ರೀತಿಯಲ್ಲಿ ಉಗಮವಾಯಿತು? ಮೊದಲನೇ ಮೃಗ ಮಾಡಿದಂತ ಕಾರ್ಯಕ್ಕೂ ಈ ಹೊಸ ಉಗಮ ಆಗ್ತಕ್ಕಂಥ ರಾಜ್ಯಕ್ಕೂ ಏನಾದರೂ ಸಂಬಂಧವಿದೆಯಾ? ಹೌದು ಪ್ರಿಯ ಕೇಳುಗರೆ, ಯಾವ ರೀತಿಯಲ್ಲಿ ಸಂಬಂಧವಿದೆ, ಯಾವ ರೀತಿಯಲ್ಲಿ ಸಂಬಂಧವಿದೆ ಅಂದರೆ, ನಿಮ್ಮ ಸತ್ಯವೇದವನ್ನ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯಕ್ಕೆ ಬರಬೇಕಾದರೆ ಅದರಲ್ಲಿ 13ನೇ ವಚನವನ್ನ ಗಮನಿಸಬೇಕಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಘಟಸರ್ಪನು ತಾನು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದಿರುವುದನ್ನ ಕಂಡು ಗಂಡು ಮಗುವನ್ನ ಎತ್ತ ಸ್ತ್ರೀಯನ್ನ ಹಿಂಸಿಸುವುದಕ್ಕೆ ಹಟ್ಟಿಸಿಕೊಂಡು ಹೋದನು. ಗಂಡು ಮಗುವನ್ನು ಹೆತ್ತ ಸ್ತ್ರೀಯನ್ನ ಅಂತಂದ್ರೆ ಸಭೆ, ಸ್ತ್ರೀ ಅಂತಕ್ಕಂಥದ್ದು ಸಭೆಯನ್ನ ಸೂಚಿಸ್ತಕ್ಕಂಥದ್ದಾಗಿದೆ. ಈ ಸಭೆಯನ್ನ ನಾಶ ಮಾಡಬೇಕೆಂಬುದಾಗಿ ಘಟಸರ್ಪ ಅಂದ್ರೆ ಸೈತಾನ ಹೋಗ್ತಕ್ಕಂಥವನಾಗಿದ್ದಾನೆ. ಸೈತಾನ ತನ್ನ ಕಾರ್ಯಗಳನ್ನ ತಾನೇ ನೇರವಾಗಿ ಮಾಡುವುದಿಲ್ಲ. ಅವನ ಏಜೆಂಟ್ಸ್ ಅಂದ್ರೆ ಅವನ ಮಧ್ಯವರ್ತಿಗಳ ಮುಖಾಂತರವಾಗಿ ಅವನು ಕಾರ್ಯಗಳನ್ನ ಮಾಡ್ತಕ್ಕಂಥವನಾಗಿದ್ದಾನೆ. ಸಭೆಯನ್ನ ನಾಶ ಮಾಡಬೇಕೆಂಬುದಾಗಿ ಅವನು ಪ್ರಯತ್ನಿಸ್ತಕ್ಕಂಥವನಾಗಿದ್ದಾನೆ. ವಚನ 14 ಹೇಳ್ತಕ್ಕಂಥದ್ದಾಗಿದೆ, ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿಯ ಎರಡು ರೆಕ್ಕೆಗಳು ಕೊಡಲ್ಪಟ್ಟವು. ಅಲ್ಲಿ ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಸರ್ಪನ ಮುಖಕ್ಕೆ ಮರೆಯಾಗಿ ಪೋಷಣೆ ಹೊಂದುತ್ತಾಳೆ. ಆ ಸರ್ಪವನ್ನ ಸ್ತ್ರೀಯನ್ನು ಬಡಿದುಕೊಂಡು ಹೋಗಬೇಕೆಂದು ಆಕೆ ಹಿಂದೆ ತನ್ನ ಬಾಯಿಯೊಳಗಿಂದ ನೀರನ್ನ ನದಿಯಂತೆ ಬಿಟ್ಟನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಗಮನಿಸಿರಿ, 1260 ವರ್ಷಗಳ ಕಾಲ ಪೋಪ್ ಮಾರ್ಗದ ಈ ಒಂದು ವ್ಯವಸ್ಥೆ ಆಡಳಿತ ಮಾಡಿತು ಎಂಬುದಾಗಿ ಪ್ರವಾದನೆಯು ಇತಿಹಾಸಕ್ಕೆ ಪುಷ್ಟೀಕರಿಸತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಆ ಸಮಯದಲ್ಲಿ ಜನಗಳನ್ನ ಈ ಸಭೆ ಅನೇಕ ರೀತಿಯಲ್ಲಿ ಹಿಂಸೆ ಪಡಿಸಿತು. ಹಿಂಸೆ ಪಡಿಸಿದಂತಹ ಆ ಸಮಯದಲ್ಲಿಯೇ ಜನಗಳು ಅರಣ್ಯಕ್ಕೆ ಓಡಿ ಹೋಗ್ತಕ್ಕಂಥವರಾಗಿದ್ದಾರೆ. ಅನೇಕ ವಾಲ್ಡೆನರು, ಆಲ್ಬೇನರು, ಇನ್ನು ಮುಂತಾದ ಜನಗಳು ಇವರ ಹಿಂಸೆಯನ್ನ ತಾಳಲಾರದೆ ಅರಣ್ಯಕ್ಕೆ ಓಡಿ ಹೋಗ್ತಕ್ಕಂಥವರಾಗಿದ್ದಾರೆ. ಅರಣ್ಯಕ್ಕೆ ಓಡಿ ಹೋದಾಗಲೂ ಸಹ ಇದು ನೀರಿನಂತೆ ಬಿಡ್ತು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ಬಾಯಿಯೊಳಗಿಂದ ನೀರನ್ನು ನದಿಯಂತೆ ಬಿಟ್ಟನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನೀರು ಅಂತಕ್ಕಂಥದ್ದು ಜನಸಮೂಹವನ್ನ ಸೂಚಿಸ್ತಕ್ಕಂಥದ್ದಾಗಿದೆ. ಇದು ತನ್ನ ಅಧಿಕಾರದಿಂದ ರಾಜಕೀಯ ಮತ್ತು ಧಾರ್ಮಿಕ ಅಧಿಕಾರವನ್ನ ಹೊಂದಿಕೊಂಡು ಅನೇಕ ಜನರನ್ನ ಈ ಜನಗಳ ಮೇಲೆ ಹಿಂಸೆಯನ್ನ ಪಡಿಸಲು ಕಳಿಸ್ತಕ್ಕಂಥವರಾಗಿದ್ದಾರೆ. ಇಂಗ್ಲೆಂಡ್, ಪೋಲ್ಯಾಂಡ್ ಅಂತಕ್ಕಂಥ ಅನೇಕ ಕಡೆಗಳಲ್ಲಿ ನಿಜವಾದಂತಹ ದೇವ ಭಕ್ತರು ಈ ಹಿಂಸೆಯನ್ನ ತಾಳಲಾರದೆ ಅರಣ್ಯಕ್ಕೆ ಓಡಿ ಹೋಗ್ತಕ್ಕಂಥವರಾಗಿದ್ದಾರೆ. ಆದರೂ ಸಹ ಈ ಜನಗಳನ್ನ ಹಿಂದಟ್ತಕ್ಕಂಥವರಾಗಿದ್ದಾರೆ. ಅನೇಕ ಜನರು ಹೋಗಿ ಅನೇಕ ಹಿಂಸೆಗಳನ್ನು ಕೊಟ್ಟು ನಾಶ ಮಾಡತಕ್ಕಂಥ ಪ್ರಯತ್ನಿಸ್ತಕ್ಕಂಥವರಾಗಿದ್ದಾರೆ. ಆದರೆ ಈ ಜನಗಳು ಪೋಪ್ ಇಲ್ಲದಂತಹ ಒಂದು ಸಭೆಯನ್ನು, ರಾಜನಿಲ್ಲದಂತಹ ಒಂದು ರಾಜ್ಯವನ್ನ ಸ್ಥಾಪಿಸಬೇಕು, ನಾವು ದೇವರ ಒಂದು ನಂಬಿಕೆ ಮೇಲೆ ಬೆಳೆಯಬೇಕು ಎಂಬುದಾಗಿ ಈ ಜನಗಳು ಅಲ್ಲಿಂದ ಓಡಿ ಹೋಗ್ತಕ್ಕಂಥವರಾಗಿದ್ದಾರೆ. ಓಡಿ ಹೋಗ್ತಕ್ಕಂಥದಕ್ಕೆ ಯಾವ ರೀತಿಯಲ್ಲಿ ಸೈತಾನನು ಜನಗಳನ್ನ ನದಿಯಂತೆ ಬಿಟ್ಟನೋ, ಯಾವುದು ಇವರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದಾಗಿದೆ, ಕಾಪಾಡ್ತಕ್ಕಂಥದ್ದಾಗಿದೆ ಅಂದ್ರೆ ದೇವರ ವಾಕ್ಯ ಪ್ರವಾದನೆಯಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ ಗಮನಿಸಿರಿ, ಪ್ರಕಟಣೆ ಪುಸ್ತಕ 12:17 ವಚನ ತಿಳಿಸ್ತಕ್ಕಂಥದ್ದಾಗಿದೆ, ಬಿಟ್ಟ ನದಿಯನ್ನು ಕುಡಿದು ಬಿಟ್ಟಿತು, ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡನು. ದೇವರ ವಾಕ್ಯದಲ್ಲಿ ಬಹಳ ಚೆನ್ನಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಭೂಮಿಯು ಆ ಸ್ತ್ರೀಯ ಸಹಾಯಕ್ಕೆ ಬಂದು ಬಾಯಿ ತೆರೆದು ಘಟಸರ್ಪನು ತನ್ನ ಬಾಯಿ ಒಳಗಿಂದ ಬಿಟ್ಟ ನದಿಯನ್ನ ಕುಡಿದು ಬಿಟ್ಟಿತು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಸೈತಾನ ನೀರಿನ ರೀತಿಯಲ್ಲಿ ಜನಗಳನ್ನ ಬಿಟ್ಟನು ನಾಶ ಮಾಡಲು. ಆದರೆ ಈ ಜನಗಳು ಸಹಾಯ ಮಾಡಿದ್ದು ಯಾರೆಂದರೆ ಭೂಮಿ. ಭೂಮಿ ಅಂತಕ್ಕಂಥದ್ದು ಇಲ್ಲೂ ಸಹ ಭೂಮಿಯಿಂದ ಅಭೃಗ ಬರ್ತಕ್ಕಂಥದ್ದಾಗಿದೆ, ಆ ರಾಜ್ಯ ಹೇಳ್ತಕ್ಕಂಥದ್ದಾಗಿದೆ ಎಂಬುದಾಗಿ ಹೇಳಬೇಕಾದ್ರೆ ಒಂದಕ್ಕೊಂದು ಸಂಬಂಧವಿದೆ. ಪ್ರಿಯ ಕೇಳುಗರೆ, ಹಿಂಸೆಯನ್ನ ತಾಳಲಾರದೆ ಈ ಜನಗಳು ಅಮೇರಿಕ ಅಂತಕ್ಕಂತಹ ಹೊಸ ರಾಜ್ಯಕ್ಕೆ ಓಡಿ ಹೋಗ್ತಕ್ಕಂಥವರಾಗಿದ್ದಾರೆ. ಓಡಿ ಹೋಗಿ ದೇವರೇ ನಮಗೆ ಎಲ್ಲವೂ ಎಂಬುದಾಗಿ ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಅವರು ಆ ರಾಜ್ಯದಲ್ಲಿ ಸ್ಥಾಪಿಸ್ತಕ್ಕಂಥವರಾಗಿದ್ದಾರೆ. ಅದಕ್ಕೆ ಈ ಮೃಗ ಯಾವ ರೀತಿಯಾದಂತಹ ಮೃಗ ಅಂತ ಹೇಳ್ತಕ್ಕಂಥದ್ದಾಗಿದೆ, ಕುರಿಮರಿ ಅಂತೆ. ಅಂದ್ರೆ ಕುರಿಮರಿ ಸತ್ಯವೇದದಲ್ಲಿ ಯಾರನ್ನ ಸೂಚಿಸ್ತಕ್ಕಂಥದ್ದಾಗಿದೆ? ಕುರಿಮರಿ ಸತ್ಯವೇದದಲ್ಲಿ ಯೇಸು ಸ್ವಾಮಿಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅಂದರೆ ಯೇಸು ಸ್ವಾಮಿಯ ಆಜ್ಞೆಗಳಿಗೆ, ಆತನ ವಾಕ್ಯಗಳಿಗೆ, ಆತನ ಮೇಲೆ ನಂಬಿಕೆ ಇಟ್ಟು ಈ ಒಂದು ರಾಜ್ಯ ಉಗಮವಾಗ್ತಕ್ಕಂಥದ್ದಾಗಿದೆ. ಇವತ್ತಿಗೂ ಸಹ ಅವರ ಒಂದು ಹಣ ಚಲಾವಣೆಯಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಟ್ರಸ್ಟ್ ಇನ್ ಗಾಡ್ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಅಂದ್ರೆ ದೇವರ ಮೇಲೆ ನಾವು ನಂಬಿಕೆಯನ್ನ ಇಟ್ಟಿರ್ತಕ್ಕಂಥವ್ರು ಎಂಬುದಾಗಿ. ಆದರೆ ಈ ಕುರಿಮರಿ ನಾವು ನೋಡಬೇಕಾದ್ರೆ ಇದು ಯಾವ ರೀತಿಯಲ್ಲಿ ಆಡಳಿತ ಮಾಡ್ತಕ್ಕಂಥದ್ದಾಗಿದೆ ಅಂತಂದ್ರೆ, ಇದಕ್ಕೆ ಎರಡು ಕೊಂಬುಗಳಿದ್ದವು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಕೊಂಬು ಸತ್ಯವೇದದಲ್ಲಿ ಏನನ್ನ ಸೂಚಿಸ್ತಕ್ಕಂಥದ್ದಾಗಿದೆ? ಕೊಂಬು ಸತ್ಯವೇದದಲ್ಲಿ ದಾನಿಯೇಲ ಪುಸ್ತಕದಲ್ಲಿಯೂ ಸರಿ, ಇನ್ನು ಆದಿಕಾಂಡ ಪುಸ್ತಕದಲ್ಲಿಯೂ ಸರಿ ನಾವು ನೋಡಬೇಕಾದರೆ ಈ ಕೊಂಬು ಏನನ್ನ ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ, ಕೊಂಬು ಅಧಿಕಾರವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಈ ಒಂದು ರಾಜ್ಯ ಒಂದು ಯೌವನ, ಒಂದು ಮುಗ್ಧತೆ, ಒಂದು ಸಾಮರ್ಥ್ಯನ ಸೂಚಿಸ್ತಕ್ಕಂಥದ್ದಾಗಿದೆ. ಅಂದರೆ ಈ ಎರಡು ಕೊಂಬುಗಳು ಎರಡು ಅಧಿಕಾರವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅಂದರೆ ಎರಡು ಅಧಿಕಾರಗಳು ಏನು ಎಂದರೆ, ಎರಡು ಪ್ರಮುಖ ತತ್ವಗಳು, ಒಂದು ರಾಜ್ಯ ಯಾವ ರೀತಿಯಲ್ಲಿ ಅಧಿಕಾರವನ್ನ ಚಲಾಯಿಸತಕ್ಕಂಥದ್ದಾಗಿದೆ ಅಂದರೆ, ಒಂದು ರಾಜ್ಯ ಆ ಒಂದು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗದ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಕಾರ್ಯವನ್ನ ಸಾಧಿಸತಕ್ಕಂಥದ್ದಾಗಿದೆ. ಆ ರೀತಿಯಾಗಿ ಎರಡು ಮುಖ್ಯವಾದಂತಹ ಈ ರಾಜ್ಯದ ಎರಡು ಮುಖ್ಯವಾದಂತಹ ವ್ಯವಸ್ಥೆ ಏನೆಂದರೆ, ಆ ಅಧಿಕಾರ ಏನೆಂದರೆ, ಒಂದನೇದಾಗಿ ಪ್ರಜಾತಂತ್ರ ವ್ಯವಸ್ಥೆಯ ಸರ್ಕಾರ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಆರಿಸಲ್ಪಟ್ಟಂತಹ ಸರ್ಕಾರ, ಎಲ್ಲರಿಗೂ ಸಮಾನತೆಯ ಸರ್ಕಾರವನ್ನು ಈ ಒಂದು ರಾಜ್ಯ ಸ್ಥಾಪಿಸಿತು ಪ್ರಿಯರೇ. ಎರಡನೆಯದಾಗಿ ಪ್ರೊಟೆಸ್ಟೆಂಟ್ ಕ್ರೈಸ್ತ ಧರ್ಮ ಧಾರ್ಮಿಕ ಸ್ವತಂತ್ರವನ್ನ ನೀಡತಕ್ಕಂತಹ ಒಂದು ಸಂವಿಧಾನ. ಅಮೆರಿಕ ಸಂವಿಧಾನವು ನಾಗರಿಕ ಸ್ವತಂತ್ರ ಹಾಗೂ ಧಾರ್ಮಿಕ ಸ್ವತಂತ್ರಗಳ ಮೇಲೆ ರಚಿತವಾದಂತಹ ಒಂದು ರಾಜ್ಯ. ಸಂವಿಧಾನದಲ್ಲಿ ಮಾಡಿದ ಮೊದಲನೇ ತಿದ್ದುಪಡಿ ಇದಾಗಿದೆ ಪ್ರಿಯ ಕೇಳುಗರೆ. ಅದಕ್ಕೆ ಇದು ಕುರಿಮರಿಯಂತೆ ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಇಟ್ಟು ಬೆಳೆದಂತಹ, ನಿಧಾನವಾಗಿ ಯಾರಿಗೂ ತಿಳಿಯದಂತೆ ಬೆಳೆದಂತಹ ಒಂದು ರಾಜ್ಯ ಅಮೆರಿಕ ರಾಜ್ಯ. ಆ ರಾಜ್ಯ ಯಾವ ರೀತಿಯಲ್ಲಿ ಮಾತನಾಡಿತು ಅಂತಂದ್ರೆ, ಎರಡು ತತ್ವಗಳು, ಒಂದು ಪ್ರಜಾತಂತ್ರ ವ್ಯವಸ್ಥೆಯ ಸರ್ಕಾರ, ಇನ್ನೊಂದು ಧಾರ್ಮಿಕ ಸ್ವತಂತ್ರ, ಪ್ರೊಟೆಸ್ಟೆಂಟ್ ಕ್ರೈಸ್ತ ಧಾರ್ಮಿಕ ಸ್ವತಂತ್ರ. ಏನು ಕಥೋಲಿಕ ಧರ್ಮವನ್ನ ಹಿಂಸೆಯನ್ನ ತಾಳಲಾರದೆ ಅಮೆರಿಕಕ್ಕೆ ಓಡಿ ಹೋದಂತವರು ಯಾರೆಂದರೆ ಪ್ಯೂರ್ ಪ್ರೊಟೆಸ್ಟೆಂಟ್ಸ್, ಸಂಪೂರ್ಣವಾಗಿ ಸತ್ಯವೇದ ಸತ್ಯವೇದವೇ ಎಂಬುದಾಗಿ ಹೇಳ್ತಕ್ಕಂತಹ ಪ್ರೊಟೆಸ್ಟೆಂಟರು. ಅದಕ್ಕೆ ನಾನು ಹೇಳಿದೆ ಪ್ರಿಯ ಕೇಳುಗರೆ, ಪೋಪ್ ಇಲ್ಲದಂತಹ ಸಭೆ, ರಾಜನಿಲ್ಲದಂತಹ ರಾಜ್ಯ ಎಂಬುದಾಗಿ ಹೋದಂತಹ ಈ ಒಂದು ರಾಜ್ಯ ಅಮೆರಿಕ. ಕಾಂಗ್ರೆಸ್ ಅಂದರೆ ಪಾರ್ಲಿಮೆಂಟ್. ಯಾವುದೇ ಧರ್ಮವನ್ನ ದೇಶದ ಅಧಿಕೃತ ಧರ್ಮವನ್ನಾಗಿ ಗೌರವಿಸುವ ಅಥವಾ ನಾಗರಿಕರು ಯಾವುದೇ ಧರ್ಮವನ್ನ ಸ್ವತಂತ್ರವಾಗಿ ಅನುಸರಿಸುವುದನ್ನ ನಿಷೇಧಿಸುವಂತಹ ಯಾವ ಶಾಸನವನ್ನ ಮಾಡಬಾರದು ಎಂಬುದಾಗಿ ಅಮೆರಿಕದ ಒಂದು ಕಾನೂನು ಶಾಸನವನ್ನ ಮಾಡಿದೆ. ಈ ರೀತಿಯಾಗಿ ದೇವರ ಮೇಲೆ ನಂಬಿಕೆ ಇಟ್ಟು ಬೆಳೆದಂತಹ ಒಂದು ರಾಷ್ಟ್ರ ಯಾವ ರೀತಿಯಲ್ಲಿ ಮಾತನಾಡತಕ್ಕಂಥದ್ದಾಗಿದೆ ಅಂದರೆ, ಘಟಸರ್ಪದಂತೆ ಮಾತನಾಡಿತು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಎಂಥ ವಿರೋಧಾಭ್ಯಾಸವಲ್ಲ ಪ್ರಿಯ ಕೇಳುಗರೆ. ಶಾಸಕಾಂಗ ಕಾರ್ಯಾಂಗ ನ್ಯಾಯದ ಅಂಗದ ಮೂಲಕವಾಗಿ ಈ ರಾಜ್ಯ ಮಾತನಾಡ್ತಕ್ಕಂಥದ್ದಾಗಿದೆ. ಇವತ್ತು ನಾವು ನೋಡ್ತಕ್ಕಂಥರಾಗಿದ್ದೇವೆ, ಪ್ರೊಟೆಸ್ಟೆಂಟ್ ಆಗಿ ಬೆಳೆದಂತಹ ಈ ಒಂದು ರಾಜ್ಯ ಇವತ್ತು ಕಥೋಲಿಕ ರಾಜ್ಯವಾಗಿ ಬದಲಾವಣೆ ಹೊಂದತಕ್ಕಂಥದ್ದಾಗಿದೆ. ಕಥೋಲಿಕರು ಹೇಳಿದ ರೀತಿಯಲ್ಲಿ ಕೇಳುವಂತಹ ರೀತಿಯಲ್ಲಿ ಈ ರಾಜ್ಯ ಬದಲಾಗ್ತಕ್ಕಂಥದ್ದಾಗಿದೆ. ಇವತ್ತಿನ ಅಧ್ಯಕ್ಷರಿರಬಹುದು, ಅವರೆಲ್ಲರನ್ನು ಸಹ ಆಯ್ಕೆ ಮಾಡತಕ್ಕಂತಹ ವ್ಯಕ್ತಿಗಳು ಯಾರ ಹಿಂದೆ ತೆರೆಮರೆಯಿಂದ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳು ಯಾರೆಂದರೆ ಈ ಕಥೋಲಿಕ ಸಭೆ ಎಂಬುದನ್ನ ನಾವು ಇವತ್ತಿನ ಪ್ರವಾದನೆಯಲ್ಲಿ ದೇವರ ವಾಕ್ಯಕ್ಕೆ ಹೇಳಿರ್ತಕ್ಕಂಥದನ್ನ ಹೋಲಿಸಿ ನೋಡಿದರೆ ನಮಗೆ ಅರ್ಥವಾಗ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಒಂದು ದೇಶ ಹೇಗೆ ಮಾತನಾಡ್ತಕ್ಕಂಥದ್ದಾಗಿದೆ ಅಂತಂದ್ರೆ, ಒಂದು ದೇಶ ತನ್ನ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗಗಳನ್ನ ಬದಲಾಯಿಸುವುದರ ಮೂಲಕವಾಗಿ ಮಾತನಾಡ್ತಕ್ಕಂಥದ್ದಾಗಿದೆ. ಇವತ್ತು ಧಾರ್ಮಿಕ ಸ್ವತಂತ್ರ ಅಂತಕ್ಕಂಥದ್ದು ಅಲ್ಲಿ ನಶಿಸಿ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಒಂದು ಕಾಲದಲ್ಲಿ ಪ್ರೊಟೆಸ್ಟೆಂಟ್ ಆಗಿ ಬೆಳೆದಂತಹ ಈ ಒಂದು ರಾಜ್ಯ ಇವತ್ತು ತನ್ನ ಕಾನೂನಿನ ಮೂಲಕವಾಗಿ ಸೈತಾನನ ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದಾಗಿದೆ. ಪರಲೋಕ ಪ್ರಾರ್ಥನೆ ಇಲ್ಲ, ಎಲ್ಲರಿಗೂ ಸಹ ಸತ್ಯವೇದಕ್ಕೆ ವಿರುದ್ಧವಾಗಿ ಈ ಒಂದು ರಾಷ್ಟ್ರ ನಡೆದುಕೊಳ್ಳುವುದನ್ನ ನಾವು ನೋಡುವಂತವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ಮೊದಲನೇ ಮೃಗ ಎರಡನೇ ಮೃಗಕ್ಕೆ ನಾವು ಹೋಲಿಕೆ ಮಾಡುವ ನೋಡುವುದಾದರೆ, ಸಮುದ್ರದಿಂದ ಮೊದಲನೇ ಮೃಗ ಬರ್ತಕ್ಕಂಥದ್ದಾಗಿದೆ, ಎರಡನೇ ಮೃಗ ಭೂಮಿಯೊಳಗಿಂದ ಬರ್ತಕ್ಕಂಥದ್ದಾಗಿದೆ, ನೀರಿನೊಳಗಿಂದ ಬರ್ತಕ್ಕಂಥದ್ದಾಗಿದೆ, ಇದು ಭೂಮಿಯಿಂದ ಹೇರಿ ಬರ್ತಕ್ಕಂಥದ್ದಾಗಿದೆ. ಅದಕ್ಕೆ ಏಳು ತಲೆಗಳು ಮತ್ತು ಹತ್ತು ಕೊಂಬುಗಳಿತ್ತು ಮೊದಲನೇ ಮೃಗಕ್ಕೆ, ಎರಡನೇ ಮೃಗಕ್ಕೆ ಒಂದೇ ತಲೆ ಆದರೆ ಎರಡು ಕೊಂಬುಗಳಿತ್ತು. ಆದರೆ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಮೊದಲನೇ ಮೃಗ ಅದರ ರೂಪ ಯಾವ ರೀತಿ ಅಂತಂದ್ರೆ, ಚಿರತೆಯಂತೆ ತಲೆ, ಕರಡಿಯಂತೆ ಕಾಲುಗಳು, ಸಿಂಹದಂತೆ ಬಾಯಿ. ಆದರೆ ಎರಡನೇ ಮೃಗಕ್ಕೆ ಮೊದಲನೇ ಹಂತದಲ್ಲಿ ಟಗರಿನಂತೆಯೂ, ಎರಡನೇ ಹಂತದಲ್ಲಿ ಘಟಸರ್ಪದಂತೆ ಮಾತನಾಡಿತು ಎಂಬುದಾಗಿ. ಧಾರ್ಮಿಕ ಮತ್ತು ರಾಜಕೀಯ, ಅದು ಮೊದಲನೇದಾಗಿ ರಾಜಕೀಯವಾಗಿ ಅಲ್ಲ ಧಾರ್ಮಿಕವಾಗಿ ಬಂತು, ಆಮೇಲೆ ರಾಜಕೀಯವಾಗಿ ಬದಲಾಯಿತು. ಅದೇ ರೀತಿಯಾಗಿ ಅಮೆರಿಕವೂ ಸಹ ಮೊದಲು ಧಾರ್ಮಿಕವಾಗಿ ಯಾರಿಗೂ ತಿಳಿಯದಂತೆ ನಿಧಾನವಾಗಿ ಸೈಲೆಂಟ್ ಆಗಿ ಬೆಳೆಯಿತು, ಅನಂತರ ಅದು ರಾಜಕೀಯವಾಗಿ ಎರಡನೇ ಹಂತದಲ್ಲಿ ಈಗ ಮಾತನಾಡತಕ್ಕಂಥದ್ದಾಗಿದೆ. ಅದು ರೋಮನ್ ಕಥೋಲಿಕ ಸಭೆಯನ್ನು ಸೂಚಿಸತಕ್ಕಂಥದ್ದಾಗಿದೆ. ಎರಡನೇ ಮೃಗ ಅಮೆರಿಕ ದೇಶವನ್ನು ಸೂಚಿಸತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯೇಸು ಸ್ವಾಮಿ ಹೇಳಿದಂತಹ ತತ್ವಕ್ಕೆ ವಿರುದ್ಧವಾಗಿ ಇವತ್ತು ಅಮೆರಿಕ ನಡೆದುಕೊಳ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇದು ಏನ್ ಮಾಡ್ತಕ್ಕಂಥದ್ದಾಗಿದೆ ಅಂತಂದ್ರೆ, ಘಟ ಸರ್ಪದಂತೆ ಮಾತನಾಡ್ತಕ್ಕಂಥದ್ದಾಗಿದೆ. ಅಂದ್ರೆ ಸೈತಾನನು ಅವನ ಹಿಂದೆ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇಂದು ಅಮೆರಿಕ ಸಂಪೂರ್ಣವಾಗಿ ಈ ಪ್ರೊಟೆಸ್ಟೆಂಟ್ ಅಂತಕ್ಕಂತಹ ಧಾರ್ಮಿಕ ಸ್ವಾತಂತ್ರ್ಯ ನಶಿಸಿ ಹೋಗ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನೈತಿಕತೆ ಅಂತಕ್ಕಂಥದ್ದು ಅಲ್ಲಿ ಕುಂದಿ ಹೋಗ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಲ್ಲಿರ್ತಕ್ಕಂಥ ಜನಗಳಲ್ಲಿ ಒಂದು ರೀತಿಯ ಸತ್ಯವೇದಕ್ಕೆ ವಿರುದ್ಧವಾದಂಥ ಕಾರ್ಯಗಳು ನಡೀತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯಾವ ರೀತಿಯಲ್ಲಿ ದೇವರ ಹೆಸರಿನಲ್ಲಿ ಬೆಳೆದಂತಹ ಈ ಒಂದು ರಾಜ್ಯ ಇವತ್ತು ಘಟಸರ್ಪದಂತೆ ಮಾತನಾಡತಕ್ಕಂಥದ್ದಾಗಿದೆ. ಘಟಸರ್ಪದಂತೆ ಮಾತನಾಡೋದು ಮಾತ್ರವಲ್ಲದೆ ಪ್ರಿಯ ಕೇಳುಗರೆ, ನಾವು ಮುಂದಿನ ದಿನಗಳಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಈ ಒಂದು ಮೃಗದ ಮೂಲಕವಾಗಿಯೇ, ಈ ಒಂದು ಅಮೆರಿಕ ರಾಜ್ಯದ ಮೂಲಕವಾಗಿಯೇ ಪೋಪ್ ಮಾರ್ಗ ತೆಗೆದುಕೊಂಡು ಬರತಕ್ಕಂತಹ ಭಾನುವಾರ ಕಾನೂನು ಆಚರಣೆಯು ಅಮೆರಿಕದ ಮೂಲಕವಾಗಿ ಬರ್ತಕ್ಕಂಥದ್ದಾಗಿದೆ. ಯಾಕೆಂದ್ರೆ ಪೋಪ್ ಮಾರ್ಗದ ಆ ಒಂದು ಮೃಗಕ್ಕೆ ಏನಾಗಿದೆ ಅಂತಂದ್ರೆ ಧಾರ್ಮಿಕ ಶಕ್ತಿ ಇದೆ, ಆದರೆ ರಾಜಕೀಯ ಶಕ್ತಿ ಇಲ್ಲ. ಆ ರಾಜಕೀಯ ಶಕ್ತಿಯನ್ನ ಯಾರು ತುಂಬತಕ್ಕಂಥವರಾಗಿದ್ದಾರೆ ಅಂತಂದ್ರೆ ಅಮೆರಿಕ ರಾಜ್ಯ ತುಂಬಿಕೊಡ್ತಕ್ಕಂಥದ್ದಾಗಿದೆ. ಅಮೆರಿಕದಲ್ಲಿ ಏನು ನಡೀತಕ್ಕಂಥದ್ದಾಗಿದೆ ಅದು ಇಡೀ ಪ್ರಪಂಚಕ್ಕೆ ಅನ್ವಯವಾಗ್ತಕ್ಕಂಥದ್ದಾಗಿದೆ. ಅಮೆರಿಕ ದೊಡ್ಡಣ್ಣ, ಅವನು ಹೇಳಿದಂತಹ ಕಾರ್ಯ ಎಲ್ಲ ಕಡೆಗೂ ನಡೀತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ ಯೋಚಿಸಿರಿ, ಅಮೆರಿಕ ಇವತ್ತು ಇಡೀ ರಾಷ್ಟ್ರಗಳನ್ನ ಆಡಳಿತ ಮಾಡಲಿಕ್ಕೆ ಮುಂದೆ ಬರತಕ್ಕಂಥದ್ದಾಗಿದೆ. ಅದರ ಅಧ್ಯಕ್ಷ ಚುನಾವಣೆ ಇರಬಹುದು ಅಥವಾ ಮಾಡ್ತಕ್ಕಂಥ ಎಲ್ಲಾ ಕಾರ್ಯಗಳು ಇರ್ಬೋದು, ಎಲ್ಲದರಲ್ಲೂ ಸಹ ತೆರೆ ಮರೆ ಹಿಂದೆ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿ ಯಾರೆಂದರೆ ಈ ಮೊದಲನೇ ಮೃಗವನ್ನ ಸೂಚಿಸ್ತಕ್ಕಂತಹ ಕತ್ತೋಲಿಕ ಮಾರ್ಗಪ್ರಿಯರೇ. ಅದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಎಲ್ಲರೂ ಸಹ ಜೆಸ್ಯೂಟ್ಸ್ ಅಂತಕ್ಕಂತಹ ಪೋಪ್ನ ಅನುಯಾಯಿಗಳು ಕಾರ್ಯವನ್ನ ಮಾಡ್ತಕ್ಕಂಥವರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಯೋಚಿಸ್ತಕ್ಕಂತಹ ಆ ಒಂದು ಬಾಳುವಾರ ಕಾನೂನು ಆಚರಣೆಯನ್ನ ಈ ಲೋಕಕ್ಕೆ ತರಲು ಎಲ್ಲಾ ರೀತಿಯ ಪ್ರಯತ್ನವನ್ನ ಅಮೆರಿಕದ ಮೂಲಕವಾಗಿ ಮಾಡ್ತಕ್ಕಂಥವರಾಗಿದ್ದಾರೆ. ದೇವರ ಪ್ರವಾದನೆ ಹೇಳ್ತಕ್ಕಂಥದ್ದಾಗಿದೆ, ಅಮೆರಿಕ ಅದಕ್ಕೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡ್ತಕ್ಕಂಥದ್ದಾಗಿದೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳ್ತಕ್ಕಂಥದ್ದಾಗಿದೆ, ಮೊದಲನೇ ಮೃಗದ ಮುಂದೆಯೇ ಎಲ್ಲಾ ಅಧಿಕಾರವನ್ನು ಇದು ನಡೆಸ್ತಕ್ಕಂಥದ್ದಾಗಿದೆ ಅಂತ. ಯಾವ ರೀತಿ ನಡೆಸ್ತಕ್ಕಂಥದ್ದಾಗಿದೆ, ಹೇಗೆ ಎಂಬುದನ್ನ ನಾವು ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸ್ವಾಮಿ ನಿನ್ನ ವಾಕ್ಯವನ್ನು ನಾವು ಕೇಳಿದ್ದೇವೆ ಸ್ವಾಮಿ. ಹೌದು ದೇವ, ಯಾವ ರೀತಿಯಲ್ಲಿ ಕುರಿಮರಿಯಂತೆ ಬೆಳೆದಂತಹ ಈ ಒಂದು ಅಮೆರಿಕ ರಾಷ್ಟ್ರ ಇವತ್ತು ಘಟಸರ್ಪದಂತೆ ಮಾತನಾಡ್ತಕ್ಕಂಥದ್ದಾಗಿದೆ ಎಂಬುದಾಗಿ ದೇವ ನಿನ್ನ ಪ್ರವಾದನೆಯಲ್ಲಿ ಹೇಳಿರ್ತಕ್ಕಂಥ ಎಲ್ಲ ವಾಕ್ಯಗಳು ನೆರವೇರತಕ್ಕಂಥದ್ದಾಗಿದೆ. ಕೇಳುಗರ ಹೃದಯದಲ್ಲಿ ಮಾತನಾಡು, ಹೌದು ಪ್ರಕಟಣೆ ಪುಸ್ತಕದಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳೆಲ್ಲವೂ ನಡೀತಕ್ಕಂಥದ್ದಾಗಿದೆ. ಇನ್ನು ಕ್ರಿಸ್ತನ ಬರೋಣ ಶೀಘ್ರವಾಗಿದೆ. ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡು ಮೋಸ ಹೋಗದೆ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಬೇಕು ಅಂತಕ್ಕಂಥ ಆ ಮನಸ್ಸನ್ನು ನೀನು ಬದಲಾಯಿಸಿ ಆಶೀರ್ವದಿಸಿ ನಡೆಸುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ .org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.